ಅಡ್ವಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ. ನಮ್ಮ ದೈವಾನ್ವೇಷಣೆ ಕನ್ನಡ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಿರುವ ನಮ್ಮ ನೆಚ್ಚಿನ ಶ್ರೋತೃ ಬಾಂಧವರಿಗೆ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಯೇಸುವಿನ ಸಂದೇಶ ಕೇಳಲು ಪ್ರೋತ್ಸಾಹಿಸುತ್ತೇವೆ. ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸುವಾಗ ಹಲವಾರು ಪ್ರಶ್ನೆ ಸಂದೇಹಗಳು ಮೂಡುವುದು ಸಹಜ. ಆದ್ದರಿಂದ ಕಾರ್ಯಕ್ರಮದ ಅಂತ್ಯದಲ್ಲಿ ಹೇಳುವ ವಿಳಾಸವನ್ನು ಸಂಪರ್ಕಿಸಬೇಕಾಗಿ ಕೋರುತ್ತೇವೆ. ನಮ್ಮ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಆಲಿಸಿ ದೇವರ ವಾಕ್ಯದಲ್ಲಿ ಅಡಕವಾಗಿರುವ ಸತ್ಯಾಂಶಗಳನ್ನು ತಿಳಿದುಕೊಳ್ಳಿರಿ.
ಬನ್ನಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಬೇಕಲ್ಲವೇ? ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ದೇವಾದಿದೇವನು ಬಂದು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಬಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಿನ್ನ ಮಕ್ಕಳು, ನಿನ್ನ ದಾಸರು, ನಿನ್ನ ಪ್ರತಿನಿಧಿಗಳು ಅನ್ನಿಸಿಕೊಂಡ ನಾವುಗಳು ನಿನ್ನ ಸನ್ನಿಧಾನಕ್ಕೆ ಬಂದು ದೇವಾದ ದೇವನೇ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಮಹೋಪಕಾರಗಳನ್ನು ನೆನಪು ಮಾಡಿಕೊಂಡು ನಮ್ಮ ಹೃದಯಾಂತರ ಆಳದಿಂದ ದೇವ ನಿನಗೆ ಕೊಂಡಾಟ ಸಲ್ಲಿಸುತ್ತೇವೆ. ಕರ್ತನೇ, ದೇವಾದಿದೇವನೇ, ನಮ್ಮ ಜೀವಿತದಲ್ಲಿ ದೇವ ನಿನ್ನ ಆಶೀರ್ವಾದ ಬೇಕು, ನಿನ್ನ ಕೃಪೆ ಬೇಕು. ನೀನೇ ನಮ್ಮನ್ನು ನಡೆಸು. ಈ ದಿನ ವಿಶೇಷವಾಗಿ ಅನಾರೋಗ್ಯದ ನಿಮಿತ್ತವಾಗಿ ಆಸ್ಪತ್ರೆಗಳಲ್ಲಿ ಹಾಗೂ ಮನೆಗಳಲ್ಲಿ ಇರುವವರನ್ನು ನಿನ್ನ ಕೃಪೆ ಹಸ್ತಕ್ಕೊಪ್ಪಿಸಿಕೊಡ್ತೇವೆ. ನೀನೇ ಅವರನ್ನು ಕರುಣಿಸಿ ಅವರಿಗೆ ಬೇಕಾದಂತಹ ಪರಿಹಾರ ಆರೋಗ್ಯವನ್ನು ದಯಪಾಲಿಸು. ದೇವ, ನೀನವರ ಜೀವಿತದಲ್ಲಿ ಆರೋಗ್ಯದಾಯಕನಾಗಿದ್ದುಕೊಂಡು ನಡೆಸು. ತೆಗೆದುಕೊಳ್ಳುವ ಔಷಧ ಆಹಾರದ ಮೇಲೆ ನಿನ್ನ ಕೃಪೆಯನ್ನು ಸುರಿಸಪ್ಪ. ಹೇಗೂ ಕರ್ತನೆ, ನೀನೇ ಅವರಿಗೆ ಸ್ವಸ್ಥತೆ ಕೊಟ್ಟು ನೀನೇ ಅವರನ್ನು ಆಶೀರ್ವದಿಸು, ಬಲಪಡಿಸು. ನಾವೆಲ್ಲರೂ ಆತ್ಮಿಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತ ಒಂದು ದಿವಸ ನಾವೆಲ್ಲರೂ ನಿನ್ನ ಮಹಿಮೆಯಲ್ಲಿ ಕಂಡು ಬರಲು ಕೃಪೆ ತೋರಿಸು. ಮಹಿಮೆ ನಿನ್ನ ಮಾತ್ರ ಸಲ್ಲುವುದಾಗಲಿ. ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸುವಿಗಾಗಿ ಕೇಳು ತಂದೆಯೇ, ಆಮೇನ್.
ತಂಗಿಸುವನು
ನನ್ನ ಆತ್ಮೀಕ ಸಹೋದರ ಸಹೋದರಿಯರೇ, ಈ ದಿವಸಗಳಲ್ಲಿ ನಾವು ಸತ್ಯವೇದದಲ್ಲಿ 61ನೇ ಪುಸ್ತಕವಾಗಿರುವ ಪೇತ್ರನು ಬರೆದ 2ನೇ ಪತ್ರಿಕೆಯನ್ನು ಧ್ಯಾನ ಮಾಡಿಕೊಳ್ಳುತ್ತಾ ಅದರ ಮೂಲಕ ಅನೇಕ ರೀತಿಯಲ್ಲಿ ನಾವು ಆಶೀರ್ವಿಸಲ್ಪಡುತ್ತಾ ಬಂದಿದ್ದೇವೆ. ಸರ್ವಶಕ್ತನಾದ ದೇವರು ತನ್ನ ಜೀವಳ ವಾಕ್ಯಗಳ ಮೂಲಕ ಅನುದಿನವೂ ನಮ್ಮನ್ನು ಬಲಪಡಿಸುತ್ತಾ ಬಂದಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನ ಕೃಪೆ ಬದಲಾಗಲಿಲ್ಲ, ಆತನ ಉದ್ದೇಶಗಳು ಬದಲಾಗಲಿಲ್ಲ. ಬದಲಾಗದಂತೆ ದೇವರಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಪೇತ್ರನು ಬರೆದ 2ನೇ ಪತ್ರಿಕೆ ಮೊದಲನೇ ಅಧ್ಯಾಯ 8-10 ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಅನೇಕ ಆತ್ಮೀಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯ ಹಾಗೂ ಸಹಾಯವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಧ್ಯಾನ ಮಾಡಿದಂಥ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸಿಗಾರರು ನಿಷ್ಫಲರು ಆಗದಂತೆ ಮಾಡುತ್ತವೆ. ಇವುಗಳಿಲ್ಲದವನು ಕರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತನ್ನ ಶುದ್ಧನಾದದನ್ನು ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಳುವುದಿಲ್ಲ ಎಂಬುದಾಗಿ ಹೇಳಿದಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದಂಥ ಎಲ್ಲ ಹಂತಗಳಲ್ಲಿ ದೇವಾದಿದೇವನೇ ನಮ್ಮನ್ನು ನಡೆಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಇಂದು ನಾವು ಪೇತ್ರನು ಬರೆದ 2ನೇ ಪತ್ರಿಕೆ ಮೊದಲನೇ ಅಧ್ಯಾಯ 11ನೇ ವಚನದಿಂದ ನಮ್ಮ ಧ್ಯಾನವನ್ನು ಮುಂದುವರೆಸೋಣ. ಮುಂದೆ ಮುಂದೆ ನಾವು ಧ್ಯಾನ ಮಾಡುವಂಥ ಪ್ರತಿ ಹಂತದಲ್ಲಿ ದೇವರನ್ನಾತುಕೊಳ್ಳೋಣ. ಮೊದಲನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಮತ್ತು ನಮ್ಮ ಕರ್ತನು ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ನಿಮಗಾಗಿ ಮತ್ತೊಂದು ಸಾರಿ ಒತ್ತನೆ ದಯಮಾಡಿ ಕೇಳಿಸಿಕೊಳ್ಳ್ರಿ. ಮೊದಲನೇ ಅಧ್ಯಾಯ 11ನೇ ವಚನ, ಮತ್ತು ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಗ್ರಂಥಕರ್ತನಾದ ಪೇತ್ರನು ಯೇಸು ಕ್ರಿಸ್ತನು ಬರುವಾಗ ನಾವು ಎತ್ತಲ್ಪಡುವಂತಹ ವಿಷಯದಲ್ಲಿ ಹೆಚ್ಚಾಗಿ ಹೇಳದೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಸ್ಥಾಪಿಸಲಿರುವಂತಹ ನೀತಿಯ ರಾಜ್ಯದ ಕುರಿತು ಬರೀತಾ ಇದ್ದಾನೆ. 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಅಂದರೆ ಪೇತ್ರನು ಯೇಸುಕ್ರಿಸ್ತನು ಬರುವಾಗ ನಾವು ಎತ್ತಲ್ಪಡುವ ವಿಷಯದಲ್ಲಿ ಬರೀತಿಲ್ಲ. ಅದಕ್ಕೆ ಕಾರಣವೇನೆಂದರೆ ಯೇಸುಕ್ರಿಸ್ತನು 2ನೇ ಸಾರಿ ಬರುವುದಕ್ಕೆ ಮುಂಚೆ ತನ್ನ ಮರಣ ಎಂಥದ್ದೆಂಬುದಾಗಿ ಅವನು ಚೆನ್ನಾಗಿ ಬಲ್ಲವನಾಗಿದ್ದನು. ಆದ್ದರಿಂದ ಪೇತ್ರನು ಇಲ್ಲಿ ಬರೆಯುವುದೇನೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ನಾನು ಬಲ್ಲೆನು ಎಂಬುದಾಗಿ. ಪ್ರಿಯ ದೇವಜನರೇ, ಪೇತ್ರನಿಗೆ ತನ್ನ ಮರಣದ ಕುರಿತು ಚೆನ್ನಾಗಿ ತಿಳಿದಿತ್ತು. ಮೊದಲನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಆದ್ದರಿಂದ ನೀವು ಈ ಸಂಗತಿಗಳನ್ನು ತಿಳಿದವರಾಗಿ ನಿಮಗೆ ದೊರಕಿರುವ ಸತ್ಯದಲ್ಲಿ ಸ್ಥಿರವಾಗಿದ್ದರೂ ಅವುಗಳನ್ನು ನಿಮಗೆ ಜ್ಞಾಪಕ ಕೊಡುವುದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರುವೆನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ದಯಮಾಡಿ ಗಮನಿಸಿ, ಪೇತ್ರನು ಬರೆದಂತಹ 2ನೇ ಪತ್ರಿಕೆ ಮೊದಲನೇ ಅಧ್ಯಾಯ 12-21ನೇ ವಚನಗಳಲ್ಲಿ ಬರೆಯಲ್ಪಟ್ಟರುವಂತಹ ಮುಖ್ಯ ಪ್ರಸ್ತಾಪ ಕರ್ತನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುವುದಕ್ಕೆ ದೃಢವಾದ ಆಧಾರವುಂಟು ಎಂಬುದಾಗಿ. ಪ್ರಿಯ ದೇವಜನರೇ, ಪೇತ್ರನಿಗೆ ಚೆನ್ನಾಗಿ ತಿಳಿದಿತ್ತು ಅದೇನೆಂದರೆ ನಾನು ಬಹಳ ಸಮಯ ಈ ಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ. ಆದರೆ ಇಂದು ಅನೇಕ ವಿಶ್ವಾಸಿಗಳು ಅನಿಸಿಕೊಂಡವರು ನಾವು ನೋಡುವಾಗ ಅವರು ಆತ್ಮೀಕ ರೀತಿಯಲ್ಲಿ ಮುದುಕರಂತೆ ಕಾಣುತ್ತಾರೆ. ಯಾಕೆಂದರೆ ಪ್ರಿಯರೇ, ಅವರು ಗತಿಸಿ ಹೋದಂತಹ ಎಲ್ಲಾ ಸಂಗತಿಗಳನ್ನು ಮರೆತು ಹೋಗಿದ್ದಾರೆ. ಆದರೆ ಇಲ್ಲಿ ಪೇತ್ರನ ಹಾಗಲ್ಲ. ದೇವರು ತನ್ನ ನಡೆಸಿದ ರೀತಿ ನೀತಿಗಳನ್ನು ನೆನಪು ಮಾಡಿಕೊಂಡು ಈ ಎಲ್ಲಾ ವಿಷಯಗಳನ್ನು ಬರೆಯುತ್ತಾ ಇದ್ದಾನೆ. ನಾವು ಈ ಲೋಕದಲ್ಲಿ ಬಹಳ ದಿವಸ ಇರುತ್ತೆ ಎಂಬುದಾಗಿ ಅನೇಕರು ಅಂದುಕೊಳ್ಳುತ್ತಾರೆ. ಆದರೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಬಹಳಷ್ಟು ಕಾಲ ನಾವು ಇರುವುದಿಲ್ಲ. ದೇವರು ನಮಗೆಷ್ಟು ಸಮಯವನ್ನು ಕೊಟ್ಟಿದ್ದಾನೋ ಅಷ್ಟು ಸಮಯ ಮಾತ್ರ ನಾವು ಈ ಲೋಕದಲ್ಲಿ ಇರುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ, ನಾನು ನನ್ನ ದೇಹವೆಂಬ ಗುಡಾರದಲ್ಲಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೇರಿಸುವುದು ಯುಕ್ತವೆಂದೆಣಿಸಿದ್ದೇನೆ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಇಲ್ಲಿ ಪೇತ್ರನು ಮತ್ತೆ ತನ್ನ ದೇಹವನ್ನು ಗುಡಾರಕ್ಕೆ ಹೋಲಿಸಿಕೊಳ್ಳುತ್ತಿದ್ದಾನೆ. ಎಲ್ಲಿವರೆಗೆ ಪೇತ್ರನು ಜೀವದಿಂದ ಇರುತ್ತಾನೋ ಅಲ್ಲಿವರೆಗೆ ವಿಶ್ವಾಸಿಗಳನ್ನು ಎಚ್ಚರಿಸುವುದನ್ನು ನಿಲ್ಲಿಸಲಿಲ್ಲ. 14ನೇ ವಚನದಲ್ಲಿ, ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಪ್ರಿಯರೇ, ನಿಮಗಾಗಿ ಮತ್ತೊಂದು ಸಾರಿ ಓದ್ತಾನೆ, ದಯಮಾಡಿ ಕೇಳಿಸಿಕೊಳ್ಳ್ರಿ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 14ನೇ ವಚನ, ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಪೇತ್ರನು ತನಗೆ ಯೇಸುಕ್ರಿಸ್ತನು ಹೇಳುವ ವಿಷಯದ ಕುರಿತು ಜ್ಞಾಪಕಪಡಿಸಿಕೊಳ್ಳುತ್ತಿದ್ದಾನೆ. ಅದೇನೆಂದರೆ ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 18-19 ವಚನಗಳಲ್ಲಿ ಹೀಗೆ ಓದುತ್ತೇವೆ, ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನವನಿಗೆ ನನ್ನನ್ನು ಹಿಂಬಾಲಿಸೆಂದು ಹೇಳಿದನು ಎಂಬುದಾಗಿ. ನನಾತ್ಮೀಕ ಸಹೋದರ ಸಹೋದರಿಯರೇ, ಈ ವಚನಗಳು ಸತ್ಯವಿದ್ದಲ್ಲಿ ಮತ್ತೊಂದು ಶ್ರೇಷ್ಠವಾದ ವೇದ ವಚನಗಳಾಗಿವೆ. ಇಲ್ಲಿ ಪೇತ್ರನು ಬರೆದಿರುವ ವಿಷಯವನ್ನು ಸೂಕ್ತವಾಗಿ ಸೂಕ್ಷ್ಮವಾಗಿ ಗಮನಿಸುವುದಾದರೆ ಅದರಲ್ಲಿ ಅಡಕವಾಗಿರುವಂತಹ ವಿಷಯಗಳು ನಮಗೆ ತಿಳಿದು ಬರುತ್ತವೆ. ಈ ಪತ್ರಿಕೆಯನ್ನು ನಾವು ಪೇತ್ರನ ಹಂಸಗೀತೆ ಎಂಬುದಾಗಿ ಓದಿಕೊಳ್ಳುತ್ತಿದ್ದೇವೆ. ಈ ಪತ್ರಿಕೆ ನಾವು ತನ್ನ ಮರಣದ ಸಮಯಗಳಲ್ಲಿ ಬರೆದಂತಹ ಪತ್ರಿಕೆಯಾಗಿದೆ. ಯಾವಾಗ ಒಬ್ಬ ವ್ಯಕ್ತಿಯ ಮರಣದ ಹಾಸಿಗೆಯಲ್ಲಿರುವಾಗ ಕೊನೆಯ ವಿಷಯಗಳನ್ನು ಹೇಳುತ್ತಾನೋ ಆ ವಿಷಯಗಳು ಬಹು ಪ್ರಾಮುಖ್ಯ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುತ್ತೇವೆ. ಅವರು ಹೇಳುವಂತಹ ಸಂಗತಿಗಳು ಯಾವಾಗಲೂ ಸತ್ಯವಾಗಿರುತ್ತವೆ ಹಾಗೂ ಅದು ಪ್ರಾಮುಖ್ಯವಾಗಿರುತ್ತವೆ. ಧನಾತ್ಮಿಕ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನಾವು ಗಮನಿಸಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಜೀವಿತ ಕಾಲವೆಲ್ಲ ಸುಳ್ಳು ಹೇಳಿದರೂ ತನ್ನ ಮರಣದ ಕೊನೆಯ ಗಳಿಗೆಯಲ್ಲಿ ಅವನು ಹೇಳುವುದೆಲ್ಲವೂ ಸತ್ಯವಾಗಿರುತ್ತದೆ. ದೇವರ ವಾಕ್ಯದಲ್ಲಿ ಕೆಲವರು ತಮ್ಮ ಕೊನೆ ದಿವಸಗಳಲ್ಲಿ ಅಥವಾ ಕೊನೆಯ ಗಳಿಗೆಯಲ್ಲಿ ಹೇಳಿದಂತಹ ಹೇಳಿಕೆಯ ಕುರಿತು ಬರೆಯಲಾಗಿದೆ. ಉದಾಹರಣೆಗೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಯಾಕೋಬನು ತಾನು ಸಾಯುವಂತಹ ಆ ಕೊನೆಯ ಗಳಿಗೆಯಲ್ಲಿ ತನ್ನ ಮಕ್ಕಳನ್ನು ಕರೆದು ಅವರ ವಿಷಯದಲ್ಲಿ ಪ್ರವಾದಿಗಳು ಹೇಳುತ್ತಾನೆ. ಅಂದರೆ ಪ್ರಿಯರೇ, ಯಾಕೋಬನು ತನ್ನ ಮಕ್ಕಳ ವಿಷಯದಲ್ಲಿ ಹೇಳಿದಂತಹ ಎಲ್ಲಾ ಪ್ರವಾದನೆಗಳು ಒಂದು ಕಾಲದಲ್ಲಿ ಸತ್ಯವಾಗಿ ನೆರವೇರಿತು. ಅದೇ ರೀತಿಯಲ್ಲಿ ಮೋಶೆ ತಾನು ದೇವರು ಕೊಡುವಂತಹ ಕಾನಾನ್ ದೇಶವನ್ನು ಸೇರುವುದಿಲ್ಲ ಎಂಬುದಾಗಿ ಅವನಿಗೆ ತಿಳಿಕೊಂಡ ಮೇಲೆ ಇಸ್ರಾಯೇಲರ 12 ಕುಲಗಳನ್ನು ಕರೆದು ಅವರನ್ನು ಆಶೀರ್ವದಿಸುತ್ತಾನೆ. ಯಾವ ರೀತಿಯಲ್ಲಿ ಯಾಕೋಬನು ಆಶೀರ್ವದಿಸಿದನೋ ಅದೇ ರೀತಿಯಲ್ಲಿ ಮೋಶೆ ಕೂಡ ಮಾಡಿದನು. ಅದೇ ರೀತಿಯಲ್ಲಿ ಯೆಹೋಶುವನು ತನ್ನ ಮರಣದ ಕೊನೆಯ ಗಳಿಗೆ ಬಂದಾಗ ಇಸ್ರಾಯೇಲರ ಎಲ್ಲರ ಕೊಲೆಗಳನ್ನು ಸೇರಿಸಿ ಅವರಿಗೆ ಕೆಲವು ವಿಷಯಗಳ ಕುರಿತು ಹೇಳಿದನು, ಹೇಳಿ ಅವರನ್ನು ಎಚ್ಚರಿಸಿದನು. ನಂತರ ಅವರಿಗೆ, ತಾನು ಆರಾಧನೆ ಮಾಡುವ ದೇವರನ್ನು ನೀವು ಕೂಡ ಆರಾಧನೆ ಮಾಡಬೇಕು, ಆತನನ್ನೇ ಸೇವಿಸಬೇಕೆಂಬುದಾಗಿ ಹೇಳುತ್ತಾನೆ. ಅಂದರೆ ಪ್ರಿಯರೇ, ನಾನು ಮತ್ತು ನನ್ನ ಮನೆಯವರು ಯಹೋವನನ್ನೇ ಸೇವಿಸಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ದಾವಿದನು ತಾನು ಸಾಯುವಂತಹ ಕೊನೆಯ ಗಳಿಗೆಯಲ್ಲಿ ಅವನು ತನ್ನ ಬಳಿಗೆ ಸಲೋಮೋನನ್ನು ಕರೆಯುತ್ತಾನೆ. ಕರೆದು ಅವನಿಗೆ ದೇವಾಲಯವನ್ನು ಕಟ್ಟುವ ವಿಷಯದಲ್ಲಿ ಹೇಳುತ್ತಾನೆ. ಅದೇ ಸಮಯದಲ್ಲಿ ದೇವಾಲಯ ಕಟ್ಟುವಂತಹ ವಿಷಯದಲ್ಲಿ ಎಲ್ಲಾ ಇಸ್ರಾಯೇಲರು ಸಹಾಯ ಮಾಡಬೇಕೆಂಬುದಾಗಿ ತಿಳಿಸುತ್ತಾನೆ. ದಾವಿದನು ಅವರಿಗೆ ಹೇಳಿದ್ದೇನೆಂದರೆ, ಸಲೋಮೋನನೇ, ದೇವರು ದೇವಾಲಯವನ್ನು ಕಟ್ಟುವುದಕ್ಕೆ ನಿನ್ನನ್ನು ಮಾತ್ರ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ದೇವರಿಗೋಸ್ಕರ ಒಂದು ದೇವಾಲಯವನ್ನು ಕಟ್ಟು ಎಂಬುದಾಗಿ ದಾವಿದನು ಸಲೋಮೋನನು ಹೇಳುತ್ತಾನೆ. ನನಾತ್ಮಿಕ ಸಹೋದರ ಸಹೋದರಿಯರೇ, ಹಾಗಾದರೆ ಸತ್ಯವೇದದಲ್ಲಿ ಬರೆದಂತಹ ಸಂಗತಿಗಳು ಎಷ್ಟು ಸತ್ಯವಾಗಿದೆಯಲ್ಲವೇ? ಹೊಸ ಒಡಂಬಡಿಕೆಗೆ ಬರುವಾಗ ಯೇಸುಕ್ರಿಸ್ತನು ಕೊನೆಯ ಸಾರಿ ಯೆರೂಸಲೇಮಿಗೆ ಬಂದು ಅಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುತ್ತಾನೆ. ಅದು ಕೊನೆಯ ಪಸ್ಕ ಹಬ್ಬ ಎಂಬುದಾಗಿ ತನ್ನ ಶಿಷ್ಯರಿಗೆ ಹೇಳಿದನು. ಆತನು ಸತ್ತು ಜೀವದಿಂದ ಎದ್ದು ಬಂದ ಮೇಲೆ ಯೇಸುಕ್ರಿಸ್ತನು ಹೇಳಿದಂತ ವಿಷಯ ಅದೆಷ್ಟು ಸತ್ಯ ಎಂಬುದಾಗಿ ತನ್ನ ಶಿಷ್ಯರಿಗೆ ತಿಳಿದು ಬಂದಿತು. ಅದೇ ರೀತಿಯಲ್ಲಿ ಪ್ರಿಯರಿ, ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದಂತಹ ಎರಡನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರರಿಂದ ಎಂಟನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ, ಅದೇನೆಂದರೆ, ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಿದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಈಗ ಪೇತ್ರನು ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಅದನೆಂದರೆ, ಯಾಕಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಪ್ರಿಯರೇ, ಪೇತ್ರನಿಗೆ ಚೆನ್ನಾಗಿ ತಿಳಿದಿತ್ತು, ಅದೇನೆಂದರೆ ತನ್ನ ಮರಣದ ಕಾಲವು ಸಮೀಪವಾಗಿದೆ ಎಂಬುದಾಗಿ. ಅನೇಕ ವೇದ ಪಂಡಿತರು ಹೇಳುವುದೇನೆಂದರೆ ಅವನನ್ನು ತಲೆ ಕೆಳಗಾಗಿ ಶಿಲೆಬೆಗೆ ಹಾಕಿದರು ಎಂಬುದಾಗಿ. ಯೇಸುಕ್ರಿಸ್ತನು ಶಿಲೆಬೆಯಲ್ಲಿ ಸತ್ತ ಹಾಗೆ ಪೇತ್ರನು ಸಾಯಲು ಇಷ್ಟಪಡಲಿಲ್ಲ, ಆದರೆ ತಾನು ತಲೆ ಕೆಳಗಾಗಿ ಶಿಲುಬೆಯಲ್ಲಿ ಸಾಯುವುದನ್ನು ಅಪೇಕ್ಷಿಸಿದನು. ಹದಿನಾಲ್ಕನೇ ವಚನದಲ್ಲಿ ಹೀಗೆ ಓದಿಕೊಂಡಿದ್ದೇವೆ, ಅದೇನಿದ್ರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನೆಂಬುದಾಗಿ. ಪ್ರಿಯ ದೇವಜನರೇ, ಇಲ್ಲಿ ಪೇತ್ರನು ತನ್ನ ದೇಹದ ಕುರಿತು ಬರೀತಾಯಿದ್ದಾನೆ. ಅಂದರೆ ಪೇತ್ರನು ಹಾಗೂ ಅಪೊಸ್ತಲನು ಒಂದೇ ರೀತಿಯಲ್ಲಿ ಬರೀತಾರೆ ಎಂದು ಅರ್ಥ. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆದಂತಹ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಅದೇನೆಂದರೆ ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತಾಗಿದೆ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ನಿಮಗಾಗಿ ಮತ್ತೊಂದು ಸಾರಿ ಒತ್ತನೇ ದಯಮಾಡಿ ಕೇಳಿಸಿಕೊಳ್ಳ್ರಿ. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆದಂತ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಮೊದಲನೇ ವಚನ, ಭೂಮಿಯ ಮೇಲಿರುವ ನಮ್ಮ ಮನೆಯೊಂದರೆ ನಮ್ಮ ದೇಹವೆಂಬ ಗುಡ್ಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕೆಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತಾಗಿದೆ ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಯಾವಾಗ ನಾವು ಸಾಯುತ್ತೇವೋ ಆಗ ನಮ್ಮ ದೇಹವು ಕರ್ತನಲ್ಲಿದ್ದೇ ಹೋಗುತ್ತದೆ. ನಮ್ಮ ದೇಹವು ಮಣ್ಣಿಗೆ ಸೇರುತ್ತದೆ. ದೇವರ ಆದಾಮನನ್ನು ನೆಲದ ಮಣ್ಣಿನಿಂದ ಸೃಷ್ಟಿಸಿದನು. ಮಾನವನು ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟವನಾಗಿದ್ದಾನೆ. ಧನಾತ್ಮಿಕ ಸಹೋದರ ಸಹೋದರಿಯರೇ, ಈ ಒಂದು ವಿಷಯವನ್ನು ಯಾವಾಗಲೂ ಅರಿತಿರಬೇಕು. ಅದನೆಂದರೆ ನಮ್ಮ ದೇಹದಲ್ಲಿ 15 ಅಥವಾ 16 ಅಂಶವು ಅದು ಮಣ್ಣಿಗೆ ಸಂಬಂಧಪಟ್ಟಂತಹ ಅಂಶವಾಗಿದೆ. ನಾವು ಯಾವಾಗ ಸಾಯುತ್ತೇವೋ ಆಗ ನಮ್ಮ ದೇಹವನ್ನು ಮಣ್ಣಿಗೆ ಸೇರಿಸುತ್ತಾರೆ. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆದಂತಹ 2 ಪತ್ರಿಕೆ 5:8 ಹೀಗೆ ಬರೆಯುತ್ತಾನೆ, ಅದನೆಂದರೆ ಇದನ್ನಾಲೋಚಿಸಿ, ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ. ಆದ್ದರಿಂದ ನಾವು ದೇಹವೆಂಬ ಮನೆಯಲ್ಲಿದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗಿರವಾಗಬೇಕೆಂದು ನಮ್ಮ ಗುರಿಯಾಗಿದೆ ಎಂಬುದಾಗಿ. ನನಾತ್ಮಿಕ ಸಹೋದರ ಸಹೋದರಿಯರೇ, ಮರಣದ ಕುರಿತು ಪೇತ್ರನು ಹಾಗೂ ಪೌಲನು ಒಂದೇ ರೀತಿಯಲ್ಲಿ ಬರೆಯುತ್ತಾರೆ. ಪೇತ್ರನು ಬರೆದಂತಹ 2 ಪತ್ರಿಕೆ 14:14 ಹೀಗೆ ಓದಿಕೊಂಡಿದ್ದೇವೆ, ಅದನೆಂದರೆ ಯಾಕೆಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡ್ಡಾರವನ್ನು ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು ಎಂಬುದಾಗಿ. ಪ್ರಿಯ ದೇವಜನರೇ, ನಮ್ಮ ದೇಹವು ಒಂದು ದಿವಸ ಮಣ್ಣಿಗೆ ಸೇರುತ್ತದೆ, ಆದರೆ ನಮ್ಮ ಆತ್ಮಿಕ ಸಾವಿಲ್ಲ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಪೇತ್ರನು ಬರೆದಂತಹ 2 ಪತ್ರಿಕೆ 14:15 ಓದುವಾಗ, ನೀವು ನನ್ನ ಮರಣಾಂತರದಲ್ಲಿ ಇವುಗಳನ್ನು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು ಎಂಬುದಾಗಿ. ಪ್ರಿಯರೇ, ನಮಗೆ ಮರಣವೇ ಅಂತ್ಯವಲ್ಲ. ಯಾವಾಗ ಇಸ್ರಾಯೇಲರು ಐಗುಪ್ತವನ್ನು ಬಿಟ್ಟು ಹೊರಗೆ ಬಂದರು, ಆಗ ಐಗುಪ್ತರು ಅಂದುಕೊಂಡದೇನೆಂದರೆ ಇಸ್ರಾಯೇಲರ ಕಥೆಯನ್ನು ಮುಗಿದು ಹೋಯಿತು ಎಂಬುದಾಗಿ. ಆದರೆ ಪ್ರಿಯರೇ, ಇಸ್ರಾಯೇಲರ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಅವರು ತಮ್ಮ ಅರಣ್ಯ ಪ್ರಯಾಣವನ್ನು ಮಾಡಿ ಕೊನೆಗೆ ದೇವರು ವಾಗ್ದಾನ ಮಾಡಿದಂತ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಸೇರಿದರು. ಅದೇ ರೀತಿಯಲ್ಲಿ ನಮಗೆ ಮರಣ ಎನ್ನುವಂತಹ ವಿಷಯ ಅಂತ್ಯವಲ್ಲ. 15:5 ಹೀಗೆ ಓದಿಕೊಂಡಿದ್ದೇವೆ, ಅದೇನೆಂದರೆ ನೀವು ನನ್ನ ಮರಣಾಂತರದಲ್ಲಿ ಇವುಗಳನ್ನು ಯಾವಾಗಲೂ ನಾಮಕ ಮಾಡಿಕೊಳ್ಳುವುದು ಸಾಧ್ಯವಾಗುವಂತೆ ಪ್ರಯಾಸ ಪಡುವೆನು ಎಂಬುದಾಗಿ. ಕರ್ತನಪ್ರಿಯರಾದವರೇ, ದಯಮಾಡಿ ಗಮನಿಸಿ, ಇಲ್ಲಿ ಪೇತ್ರನು ತಾನು ಸಾಯುವುದಕ್ಕೆ ಮುಂಚೆ ನಮಗೆ ಕೆಲವು ವಿಷಯಗಳನ್ನು ಹೇಳಲು ಇಷ್ಟಪಡುತ್ತಾನೆ. ಅಂದರೆ ಅವನು ಬರೆದಿರುವಂತಹ ದೇವರ ವಾಕ್ಯವು ನಮಗೆ ಎಷ್ಟು ಶ್ರೇಷ್ಠವಾಗಿದೆಯಲ್ಲವೇ. ಲೋಕದಲ್ಲಿ 2 ಶಕ್ತಿಯು ನಮ್ಮನ್ನು ಆಕರ್ಷಿಸುತ್ತವೆ. ಮೊದಲದಾಗಿ ದೈವಿಕ ಶಕ್ತಿ, ಎರಡನೇದಾಗಿ ಲೌಕಿಕ ಶಕ್ತಿ. ಅದು ಒಂದಕ್ಕೊಂದು ಯಾವಾಗಲೂ ಹೋರಾಟ ಮಾಡುತ್ತಲೇ ಇರುತ್ತದೆ. ಲೋಕದ ವಿಷಯಗಳು ನಮ್ಮನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗಲು ಇಷ್ಟಪಡುತ್ತವೆ. ಅವುಗಳ ನಮ್ಮನ್ನು ದೇವರ ವಾಕ್ಯದಿಂದ ಕೂಡ ದೂರ ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡುತ್ತವೆ. ಆದರೆ ಪ್ರಿಯರೇ, ಲೋಕದಿಂದ ನಾವು ದೂರವಿರಬೇಕಾದರೆ, ಅಂದರೆ ಲೋಕದ ವಿಷಯಗಳಿಂದ ನಾವು ದೂರವಿರಬೇಕಾದರೆ ಅದು ದೇವರ ವಾಕ್ಯದಿಂದ ಸಾಧ್ಯ. ಕೀರ್ತನೆಗಾರನು 119:11 ಹೀಗೆ ಬರೆಯುತ್ತಾನೆ, ಅದೇನೆಂದರೆ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆಯೋ? ಲೋಕದ ವಿಷಯಗಳಿಂದ ನಾವು ದೂರವಿರಬೇಕಾದರೆ ಮೊದಲು ನಾವು ದೇವರ ವಾಕ್ಯವನ್ನು ಪ್ರೀತಿ ಮಾಡಬೇಕು, ಅದನ್ನು ನಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು. ಎಷ್ಟೋ ಜನರು ದೈವಾನ್ವೇಷಣೆಯ ಕಾರ್ಯಕ್ರಮವನ್ನು ಆಲಿಸಿ ತಮ್ಮಲ್ಲಿದ್ದಂತಹ ಲೋಕಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಗಳನ್ನು, ಆಲೋಚನೆಗಳನ್ನು ಬಿಟ್ಟುಬಿಟ್ಟು ಇಂದು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಕಾರಣವೇನೆಂದರೆ ಪ್ರಿಯರೇ, ದೇವರ ವಾಕ್ಯವೇ ಆಗಿದೆ. ಈಗಾಗಲೇ ಪೇತ್ರನು ನಮಗೆ ತಿಳಿಸುವುದೇನೆಂದರೆ ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದರೂ ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ, ಯಾಕೆ ಆದುಕೊಂಡಿದ್ದಾನೆ ಎಂಬುದಾಗಿ ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ಗ್ರಹಿಸಿಕೊಳ್ಳಬೇಕು. ಆಗ ಖಂಡಿತವಾಗಿ ನಾವು ದೇವರ ಮಾರ್ಗದಲ್ಲಿ ನಾವು ಜೀವಿಸುತ್ತೇವೆ, ದೇವರು ಮೆಚ್ಚುವಂತಹ ಕಾರ್ಯಗಳನ್ನು ಮಾಡುತ್ತೇವೆ. ಒಂದು ವೇಳೆ ಪ್ರಿಯರೇ, ನಮ್ಮಲ್ಲಿ ದೇವರ ಉದ್ದೇಶಗಳು ಇಲ್ಲದೇ ಇರುವುದಾದರೆ ನಾವು ಆಲಸ್ಯಗಾರರು, ನಿಷ್ಫಲರೂ ಆಗುತ್ತೇವೆ. ಆದ್ದರಿಂದ ದೇವರ ವಾಕ್ಯವು ನಮಗೆ ಪ್ರಬೋಧಿಸುವುದೇನೆಂದರೆ, ದೇವರ ಗುಣಾತಿಶಯಗಳನ್ನು ಹೊಂದಿಕೊಂಡವರಾಗಿ ಯೇಸುಕ್ರಿಸ್ತನನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಯೇಸುಕ್ರಿಸ್ತನನ್ನು ಮೆಚ್ಚುವಂತಹ ಜೀವಿತವು ನಮ್ಮದಾಗಿರಬೇಕು ಎಂಬುದಾಗಿ. ಈ ಸಂದೇಶ ಆಲಿಸುತ್ತಿರುವ ನನಾತ್ಮಿಕ ಸಹೋದರ ಸಹೋದರಿಯರೇ, ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಪ್ರೀತಿ ಮಾಡದೆ ಹೋದರೆ, ಆತ್ಮೀಯ ರೀತಿಯಲ್ಲಿ ಕೊರಡರೇ ಸರಿ, ದೂರದೃಷ್ಟಿ ಇಲ್ಲದವರು, ದಿಕ್ಕು ಕಾಣದವರು ಆಗಿರುತ್ತೇವೆ. ಹಿಂದೆ ಬರೋಣ ಪ್ರಿಯರೇ, ದಾರಿ ತೋರಿಸುವಂತಹ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಪಾಪದ ಮೇಲೆ ಜಯವನ್ನು ಕೊಡುವಂತಹ ಯೇಸು ಕ್ರಿಸ್ತನ ಬಳಿಗೆ ಬರೋಣ. ಆತನು ಮರಣವನ್ನು ಗೆದ್ದು ಬಂದಿದ್ದಾನೆ, ಶಾಪವನ್ನು ಗೆದ್ದು ಬಂದಿದ್ದಾನೆ, ಜೀವದಿಂದ ಎದ್ದು ಬಂದಿದ್ದಾನೆ. ಆತನಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವುದಾದರೆ ಆತನು ತನಗೋಸ್ಕರ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಆ ಜೀವಿತದ ಮೂಲಕ ದೇವರಿಗೆ ಮಹಿಮೆಯಾಗುತ್ತದೆ. ಬನ್ನಿ ಪ್ರಿಯರೇ, ಹಿಂದೆ ನಮ್ಮ ಜೀವಿತ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು ಆತನ ಮಾರ್ಗದಲ್ಲಿ ನಾವು ಜೀವಿಸುತ್ತ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಪ್ರಿಯರೇ, ನಿಮಗೆ ಪ್ರಾರ್ಥನೆಯ ಅವಶ್ಯಕತೆ ಇದ್ದರೆ, ನಿಮ್ಮಲ್ಲಿ ಏನಾದರೂ ಸಂದೇಹ ಅಥವಾ ಸಲಹೆಗಳಿದ್ದರೆ ದಯಮಾಡಿ ದೂರವಾಣಿಯ ಕರೆ ಮೂಲಕ ನಮಗೆ ತಿಳಿಸಿರಿ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9845616412.
ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಬೆಳ್ಳಿ ಬಂಗಾರಗಳನ್ನು ಪುಟ ಕುಲುಮೆಗಳು ಶೋಧಿಸುವವು, ಹೃದಯಗಳನ್ನು ಶೋಧಿಸುವವನು ಯಹೋವನೇ. ಜ್ಞಾನೋಕ್ತಿ 17:3.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ನೀಡಿದೆಯೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಸಂಖ್ಯೆ 4320, ಬೆಂಗಳೂರು 560043. ನಮ್ಮ ಇಮೇಲ್ ವಿಳಾಸ kantbt@radio882.com. ನಮಸ್ಕಾರ ಪ್ರಿಯರೇ.